ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೇಗಿದ್ದೀರಿ? ಪ್ರತಿ ಗುರುವಾರ ಇದೇ ಸಮಯದಲ್ಲಿ ನಮ್ಮ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರಲ್ಲ? ಹಾಗಿಲ್ಲದಿದ್ದರೆ ನಿಮ್ಮ ಆತ್ಮಕ್ಕೆ ಜೀವ ಕೊಡುವ ಆಹಾರವಾಗಿರುವ ಈ ಸಂದೇಶಗಳನ್ನು ದಯಮಾಡಿ ಕೇಳಿರಿ. ದೇವರು ಹೇಳುತ್ತಾನೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುನು ಎಂಬುದಾಗಿ. ನಾನು ಹೇಳುತ್ತಿರುವುದು ನನ್ನ ಸ್ವಂತ ಸಂದೇಶವಲ್ಲ, ಬದಲಾಗಿ ಸತ್ಯವೇದವೆಂಬ ದೇವರ ವಾಕ್ಯದ ಸಂದೇಶಗಳು. ಇಂದು ನಾನು ನಿಮಗೆ ತಿಳಿಸಲಿರುವ ವಿಷಯ ಏನೆಂದರೆ, ತಂದೆಯಾದ ದೇವರು ನಮ್ಮ ಹಿತಕ್ಕಾಗಿ ಹೇಗೆ ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಿದರು ಎಂಬುದಾಗಿ. ತನ್ನ ಮಗನಾದ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಬಲಿಯನ್ನು ಅರ್ಪಿಸಿದಾಗ ತಂದೆಯಾದ ದೇವರು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ಸ್ಪಷ್ಟ ನಿದರ್ಶನವನ್ನು ಮೊದಲನೇದಾಗಿ ನಿಮಗೆ ತಿಳಿಸಲು ಬಯಸುತ್ತೇನೆ. ದೇವರು ಮನುಷ್ಯನಾದ ಅಬ್ರಹಾಮ ಮತ್ತು ಆತನ ಮಗನಾದ ಇಸಾಕನ ಕಥೆ ಇದು. ಇದನ್ನು ಸತ್ಯವಿದ್ದಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ. ಅಬ್ರಹಾಮನು ಸುಮಾರು 3,000 ವರ್ಷಗಳ ಹಿಂದೆ ಜೀವಿಸಿದ್ದವನು. ಆತನು ದೇವರಲ್ಲಿ ಭಯಭಕ್ತಿಯುಳ್ಳವನು. ಆತನಿಗೆ ಮಕ್ಕಳಿರಲಿಲ್ಲ, ಆದರೆ ದೇವರು ಅವನಿಗೆ ಒಂದು ಮಗುವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದನು. ದೇವರು ನಂಬಿಗಸ್ತನಾಗಿದ್ದರಿಂದ ಆತನ ವಾಗ್ದಾನದಂತೆ ಅಬ್ರಹಾಮನಿಗೆ 100 ವರ್ಷ ವಯಸ್ಸಿದ್ದಾಗ ಒಬ್ಬ ಮಗನನ್ನು ಅನುಗ್ರಹಿಸಿದನು. ಆತನ ಹೆಂಡತಿಯು ಬಹಳ ವಯಸ್ಸಾಗಿದ್ದವಳು. ಒಂದು ದಿನ ದೇವರು ಅಬ್ರಹಾಮನನ್ನು ಪರೀಕ್ಷಿಸಲು ಬಯಸಿದನು. ಅಬ್ರಹಾಮನು ದೇವರಿಗಿಂತಲೂ ತನ್ನ ಮಗನನ್ನೇ ಹೆಚ್ಚು ಪ್ರೀತಿಸುತ್ತಾನೋ ಎಂದು ನೋಡಲು ಬಯಸಿದನು. ದೇವರಿಗೆ ಎಲ್ಲವೂ ಗೊತ್ತು, ಅಬ್ರಹಾಮನ ವಿಷಯವೂ ಗೊತ್ತು. ಆದರೂ ಅಬ್ರಹಾಮನು ಎಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿಸುತ್ತಾನೆ ಎಂಬುದು ಎಲ್ಲರಿಗೂ ತಿಳಿಯಲಿ ಎಂದು ಯೋಚಿಸಿದನು. ಒಂದು ದಿನ ದೇವರು ಅಬ್ರಹಾಮನಿಗೆ, ನಿನ್ನ ಮಗನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಕೊಂಡೊಯ್ದು ದೇವರಿಗೆ ಅವನನ್ನು ಬಲಿಯಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳಿದನು. ಅಬ್ರಹಾಮನಿಗೆ ಬಹಳ ವೇದನೆಯಾದರೂ ಅವನು ತಡ ಮಾಡಲಿಲ್ಲ. ಅವನು ದೇವರೊಂದಿಗೆ ವಾದ ಮಾಡದೆ ದೇವರ ಮಾತಿಗೆ ವಿಧೇಯನಾಗಿ ತನ್ನ ಮಗನನ್ನು ಮೋರಿಯಾ ಬೆಟ್ಟಕ್ಕೆ ಕೊಂಡೊಯ್ದನು. ಮಾರ್ಗ ಮಧ್ಯದಲ್ಲಿ ಮಗನು ಅಬ್ರಹಾಮನನ್ನು ಕೇಳಿದನು, ಅಪ್ಪ, ಈಗ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದಾಗಿ. ಅದಕ್ಕೆ ಅಬ್ರಹಾಮನು, ದೇವರೇ ಒದಗಿಸುವನು ಎಂದು ಹೇಳಿದನು. ಆಗ ಇಸಾಕನಿಗೆ 12 ಅಥವಾ 13 ವರ್ಷ ಇರಬಹುದು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಬಲಿಯಾಗಿ ಅರ್ಪಿಸುವುದಕ್ಕೋಸ್ಕರ ತನ್ನ ಮಗನಾದ ಇಸಾಕನ ಕೈ ಕಾಲುಗಳನ್ನು ಕಟ್ಟಿ ಯಜ್ಞವೇದಿಯ ಮೇಲೆ ಮಲಗಿಸಿದನು. ಆ ಕಡೇ ಕ್ಷಣಗಳಲ್ಲಿ ತಂದೆ ಮಗನ ಮಧ್ಯೆ ನಡೆದ ಸಂಭಾಷಣೆ ನಮಗೆ ಗೊತ್ತಿಲ್ಲ. ಆ ನಂತರ ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಲು ಅಬ್ರಹಾಮನು ಕತ್ತಿಯನ್ನು ಕೈ ಚಾಚಿ ಹಿಡಿದು ಕೊಲ್ಲಲಿಕ್ಕೆ ಇದ್ದನು. ತಕ್ಷಣವೇ ಕತ್ತಿ ಇಸಾಕನ ಮೇಲೆ ಬರುವಷ್ಟರಲ್ಲಿ ದೇವರು ಅಬ್ರಹಾಮನನ್ನು ತಡೆದನು. ಅಬ್ರಹಾಮನು ಕಡೆಯ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದನು. ಕಠಿಣವಾದ ಪರೀಕ್ಷೆಯಲ್ಲಿ ಅಬ್ರಹಾಮನು ತೇರ್ಗಡೆ ಹೊಂದಿದನು. ದೇವರು ಅಬ್ರಹಾಮನಿಗೆ ಪೊದೆಗಳಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿದ್ದ ಒಂದು ಟಗರನ್ನು ತೋರಿಸಿದನು. ಅಬ್ರಹಾಮನು ಅದನ್ನು ಹಿಡಿದು ತಂದು ತನ್ನ ಮಗನ ಬದಲಾಗಿ ಬಲಿಯಾಗಿ ದೇವರಿಗೆ ಅರ್ಪಿಸಿದನು. ಹೀಗೆ ದೇವರು ಅಬ್ರಹಾಮನ ಮಗನನ್ನು ಬಲಿಯಾಗಿ ಅರ್ಪಿಸಲು ಬಿಡದೆ ಒಂದು ಟಗರನ್ನು ಬಲಿಯಾಗಿ ಅರ್ಪಿಸಲು ಅಬ್ರಹಾಮನಿಗೆ ಒದಗಿಸಿದನು. ನಾನು ನಿಮಗೆ ಮೊದಲೇ ತಿಳಿಸಿರುವಂತೆ ದೇವರು ತನ್ನ ಮಗನಾದ ಯೇಸುವನ್ನು ಬಲಿಯಾಗಿ ಅರ್ಪಿಸಿದರ ನಿಮಿತ್ತ ಯೇಸುವನ್ನು ನಂಬುವ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದುವರು. ತಂದೆಯಾದ ದೇವರು ತನ್ನ ಮಗನಾದ ಯೇಸುವಿನ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ಯಾವುದನ್ನಾಗಲಿ ಯಾರನ್ನಾಗಲಿ ಒದಗಿಸಲಿಲ್ಲ. ಯೇಸುವೇ ಶಿಲುಬೆಯಲ್ಲಿ ಮರಣ ಹೊಂದಬೇಕಾಗಿದ್ದಿತು. ಯೇಸು ಘೋರವಾದ ಶಿಕ್ಷೆಯನ್ನು ಅನುಭವಿಸಿ ಶಿಲುಬೆಯಲ್ಲಿ ಸತ್ತನು. ದೇವರು ನನ್ನನ್ನು ನಿನ್ನನ್ನು ಪ್ರಪಂಚದ ಎಲ್ಲ ಜನರನ್ನು ಪ್ರೀತಿ ಮಾಡಿದ ನಿಮಿತ್ತವಾಗಿ ತನ್ನ ಮಗನಾದ ಯೇಸುವನ್ನು ಶಿಲುಬೆಯಲ್ಲಿ ಮರಣ ಹೊಂದುವಂತೆ ಮಾಡಿದ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಬೇರೆ ಯಾರನ್ನಾದರೂ ಉಳಿಸುವುದಕ್ಕೋಸ್ಕರ ನೀವು ಬಹಳವಾಗಿ ಪ್ರೀತಿ ಮಾಡುವ ನಿಮ್ಮ ಮಗನನ್ನೇ ಬಲಿಯಾಗಿ ಅರ್ಪಿಸಿದ್ದೀರಾ? ನಾನಾಗಲಿ ನೀವಾಗಲಿ ಖಂಡಿತವಾಗಿ ಇದನ್ನು ಮಾಡುವುದಿಲ್ಲ ಅಲ್ಲವೇ ಪ್ರಿಯರೇ? ಆದರೆ ದೇವರು ನಮ್ಮ ಮೇಲೆ ಇಟ್ಟಿರುವ ಅಪಾರ ಪ್ರೀತಿ ನಿಮಿತ್ತ ಇದನ್ನು ಮಾಡಿದನು. ತನ್ನ ಮಗನಾದ ಯೇಸು ಸಾಯುವುದನ್ನು ತಂದೆಯಾದ ದೇವರು ತಡೆಯಲಿಲ್ಲ. ಅಬ್ರಹಾಮನಿಗೆ ಬಲಿಯಾಗಿ ಅರ್ಪಿಸಲು ದೇವರು ಒಂದು ಟಗರನ್ನು ಒದಗಿಸಿದ. ಆದರೆ ಯೇಸುವಿನ ವಿಷಯದಲ್ಲಿ ದೇವರು ಯೇಸುವನ್ನು ಬಿಡಲಿಲ್ಲ, ಯಾವ ಟಗರನ್ನೂ ಒದಗಿಸಲಿಲ್ಲ. ದುಃಖದಿಂದ ದೇವರು ಮನಸ್ಸಿಲ್ಲದೆ ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಬೇಕಾಯಿತು. ಕಾರಣ, ನನ್ನನ್ನು ನಿಮ್ಮನ್ನು ಇಡೀ ಮಾನವರನ್ನು ರಕ್ಷಿಸೋದಕ್ಕೋಸ್ಕರವೇ ಪ್ರಿಯರೇ. ಸತ್ಯವೇದ ಹೇಳುತ್ತದೆ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಸತ್ಯವೇದವು ಮತ್ತು ಹೇಳುತ್ತದೆ, ರಕ್ಷಣೆಯು ಇನ್ಯಾರಿಲ್ಲಿಯೂ ಸಿಕ್ಕುವುದಿಲ್ಲ. ಯೇಸುವೆಂಬ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಯೇಸುವು ಸ್ವಇಚ್ಛೆಯಿಂದ ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವಾರಿ ಎಂಬ ಗುಡ್ಡದಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕೋಸ್ಕರ ನಡೆದನು. ಸತ್ಯವೇದ ಹೇಳುತ್ತದೆ, ಯೇಸು ಅಗ್ನಿಶಿಲೆಯಂತೆ ಮರಣವನ್ನು ದೃಷ್ಟಿಸಿ ಹೊರಟನು. ಆದರೆ ಈ ಕೆಲಸ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಪ್ರಿಯರೇ. ಶಾರೀರಿಕವಾದ ನೋವುಗಳು ಆತನನ್ನು ಹೆಚ್ಚು ಚಿಂತೆಗೆ ಒಳಪಡಿಸಲಿಲ್ಲ. ಬದಲಾಗಿ ಪಾಪವನ್ನೇ ಅರಿಯದ ಆತನು ಎಲ್ಲ ಕಾಲದ ಎಲ್ಲ ಜನರ ಪ್ರಪಂಚದ ಪ್ರತಿಯೊಬ್ಬರ ಪಾಪ ಅಕ್ರಮಗಳನ್ನು ತನ್ನ ಹೆಗಲ ಮೇಲೆ ಹೊರುತ್ತಿರುವುದೇ ಆಗಿತ್ತು. ಒಂದು ವೇಳೆ ನಿಮ್ಮ ನೆರೆಹೊರೆಯವರು ಬಂದು ನೀವು ಅವರ ಕುರಿಯನ್ನು ಕದ್ದಿದ್ದೀರಿ ಅಥವಾ ಮನೆ ಸಾಮಾನು ಕದ್ದಿದ್ದೀರಿ ಅಥವಾ ಅವರ ಮನೆಯನ್ನು ಮತ್ತು ಅವರ ಮನೆಯಲ್ಲಿರುವವರನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಆಪಾದಿಸಿದರೆ ಹೇಗಿರ್ತದೆ? ತಕ್ಷಣವೇ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇವಲ್ವೇ? ಕಾರಣ, ನಾವು ಮಾಡದೇ ಇರುವ ತಪ್ಪನ್ನು ನಮ್ಮ ಮೇಲೆ ಹೊರಿಸುವುದರಿಂದ. ಕೆಲವೊಮ್ಮೆ ನಾವೇ ತಪ್ಪನ್ನು ಮಾಡಿದರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಅಲ್ಲವೇ? ಪಾಪಿಗಳಾದ ನಾವೇ ಹೀಗೆ ಯೋಚಿಸಿದರೆ ತಪ್ಪನ್ನೇ ಮಾಡದ ಯೇಸು ಲೋಕದ ಎಲ್ಲ ಜನರ ಅಕ್ರಮ ಪಾಪಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ನಡೆದಾಗ ಎಷ್ಟೊಂದು ವೇದನೆ ಅನುಭವಿಸಿರಬೇಕಲ್ವೇ ಪ್ರಿಯರೇ? ಇದರ ಅರ್ಥ ಏನೆಂದರೆ, ಲೋಕದ ಎಲ್ಲ ಪಾಪವನ್ನು ಯೇಸುವೇ ಮಾಡಿದಂತೆ ತಂದೆಯಾದ ದೇವರು ನೋಡಿದನು. ನಾವು ಅನುಭವಿಸಬೇಕಾದ ಎಲ್ಲವನ್ನು ಆತನೇ ಅನುಭವಿಸಿದನು. ಯೇಸು ಎಂದೂ ಯಾವ ತಪ್ಪನ್ನೂ ಮಾಡಿರಲಿಲ್ಲ. ಯಾವ ಕೆಟ್ಟ ಆಲೋಚನೆಯಾಗಲಿ, ಯಾರನ್ನಾಗಲಿ ದ್ವೇಷಿಸುವುದಾಗಲಾಗಲಿ ಅಥವಾ ಪಾಪದ ನಿಮಿತ್ತ ಕೋಪವನ್ನಾಗಲಿ ಮಾಡಿಕೊಂಡಿರಲಿಲ್ಲ. ಯೇಸು ಶಿಲುಬೆಗೆ ಹಾಕಲ್ಪಟ್ಟಾಗ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಕೂಗಿದನು. ಯೇಸು ಆಗ ತೀವ್ರ ವೇದನೆಯಲ್ಲಿದ್ದನು. ಯಾಕೆಂದರೆ ತಂದೆ ದೇವರು ತನ್ನ ಮುಖವನ್ನು ಮಗನಿಂದ ದೂರ ಮಾಡಿದ್ದನು ಪ್ರಿಯರೇ. ಯೇಸು ಈ ತೀವ್ರ ವೇದನೆಯ ಮತ್ತು ತಿರಸ್ಕರಿಸಲ್ಪಟ್ಟ ಸ್ಥಿತಿ ಅನುಭವಿಸಬೇಕಾಯಿತು. ಭೂಲೋಕದಲ್ಲಿ ಹುಟ್ಟಿದ ಯಾವುದೇ ವ್ಯಕ್ತಿಯ ಜೀವಿತಕ್ಕಿಂತ ಯೇಸುವಿನ ಜೀವಿತ ವಿಭಿನ್ನವಾದದ್ದು. ಆತನು ಸಾಯುವುದಕ್ಕೋಸ್ಕರವೇ ಹುಟ್ಟಿದನು. ನಮ್ಮ ಪಾಪಗಳ ನಿಮಿತ್ತ, ನಮ್ಮ ನೆಂಟರಿಷ್ಟರ ಪಾಪಗಳ ನಿಮಿತ್ತ, ಪ್ರಪಂಚದ ಎಲ್ಲ ಜನರ ಎಲ್ಲ ಕಾಲದ ಪಾಪಗಳ ನಿಮಿತ್ತ ಆತನು ಸತ್ತನು. ಮಾನವರನ್ನು ಅವರ ಪಾಪಗಳಿಂದ ಬಿಡಿಸಲಿಕ್ಕೆ ಆತನ ಪವಿತ್ರ ರಕ್ತದಿಂದ ಮಾತ್ರವೇ ಸಾಧ್ಯ. ನಾವು ಜೀವಿಸುವುದಕ್ಕೋಸ್ಕರವೂ ಆ ಜೀವಿತ ಪರಿಪೂರ್ಣವಾಗಿರಬೇಕೆಂಬುದಾಗಿಯೂ ಯೇಸು ನಮಗಾಗಿ ಸತ್ತನು. ಆತನ ಮರಣದಿಂದ ನಾವು ಜೀವವನ್ನು ಹೊಂದುತ್ತೇವೆ. ಆತನಲ್ಲಿ ನಂಬಿಕೆ ಇಡುವುದರಿಂದ ನಾವು ನಿತ್ಯ ಜೀವನ ಹೊಂದುತ್ತೇವೆ. ನಿಮಗೋಸ್ಕರ, ನಿಮ್ಮ ತಂದೆ ತಾಯಿಗಳಿಗೋಸ್ಕರ, ನಿಮ್ಮ ಸಹೋದರ ಸಹೋದರಿಗಳಿಗೋಸ್ಕರ, ಹೆಂಡತಿ ಮಕ್ಕಳು ಸ್ನೇಹಿತರು ಇವರೆಲ್ಲರಿಗೋಸ್ಕರ ಸತ್ತಂತಹ ಈ ಯೇಸುವಿನ ಬಳಿ ಬರಲು ನಿಮಗೆ ಇಷ್ಟ ಇದೆಯೇ? ಆತ ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಪ್ರಿಯರೇ. ಆತ ನಿಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಲು ಇಚ್ಛಿಸುತ್ತಾನೆ. ನಿಮಗೆ ಇಷ್ಟ ಇಲ್ಲವೇ? ಇಷ್ಟವಿದ್ದರೆ ದಯಮಾಡಿ ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೇ, ನಾನೊಬ್ಬ ಪಾಪಿ, ನಾನು ಬಹಳ ಪಾಪ ಮಾಡಿದ್ದೇನೆ. ಅನೇಕವು ಈಗಲೂ ನನ್ನ ಕಣ್ಣು ಮುಂದೆಯೇ ಇದೆ. ನನ್ನ ಪಾಪಗಳಿಗೆ ನನಗೆ ಕ್ಷಮಾಪಣೆ ಬೇಕಪ್ಪ. ಇಂದಿನಿಂದ ಪವಿತ್ರ ಜೀವಿತವನ್ನು ಜೀವಿಸಲಿಕ್ಕೆ ನನಗೆ ಸಹಾಯ ನೀಡು. ಯೇಸುವೇ, ನಿನ್ನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಅಂಗೀಕರಿಸುತ್ತೇನೆ. ದಯಮಾಡಿ ನನ್ನ ಹೃದಯದಲ್ಲಿ ಬಾ. ವಂದನೆ ಯೇಸುವೇ, ವಂದನೆ ರಕ್ಷಕನೇ. ಆಮೇನ್.
ಯೇಸುವೇ ನನ್ನ ಉಸಿರೇ, ನನ್ನ ಉಸಿರಲ್ಲಿ ನೀನು ಬೆರೆತೆ, ನನ್ನ ಉಸಿರೇ ನಿನ್ನ ಆರಾಧಿಸುವೆ. ಯೇಸುವೇ ನನ್ನ ಉಸಿರೇ, ನನ್ನ ಉಸಿರಲ್ಲಿ ನೀನು ಬೆರೆತೆ, ನನ್ನ ಉಸಿರೇ ನಿನ್ನ ಆರಾಧಿಸುವೆ. ಶಿಲುಬೆಯು ನನಗಾಗಿಯೇ ಚಲ್ಲಿದ ರಕ್ತವು ನನಗಾಗಿಯೇ, ಗೋರ ಶಿಲುಬೆಯು ನನಗಾಗಿಯೇ ಚಲ್ಲಿದ ರಕ್ತವು ನನಗಾಗಿಯೇ. ಯೇಸುವೇ ನನ್ನ ಉಸಿರೇ, ನನ್ನ ಉಸಿರಲ್ಲಿ ನೀನು ಬೆರೆತೆ, ನನ್ನ ಉಸಿರೇ ನಿನ್ನ ಆರಾಧಿಸುವೆ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ಕೊರೆಡಲಿ ಹೊಡೆದರು